ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯನ್ನು ಧ್ಯಾನಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ಕರ್ತನೆ, ನೀನು ನಮ್ಮ ಜೀವಿತ ಕಾಲವೆಲ್ಲ ಕಾಯುವಾತನು ರಕ್ಷಕನೂ ಆಗಿದ್ದುಕೊಂಡು ಅನು ದಿನವೂ ನಮ್ಮನ್ನು ಪರಿಪಾಲಿಸುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ಕರ್ತನೆ, ದೇವಾದಿ ದೇವನೇ, ಕೆಲವು ದಿವಸಗಳಿಂದ ನಾವು ಯೋಹಾನನು ಬರೆದ ಪುಸ್ತಕದ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಾವು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳುವಂತೆ ನೀನು ನಮ್ಮನ್ನು ನಡೆಸುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ಕರ್ತನೆ, ನಾವು ನಿನ್ನ ಜೀವವುಳ್ಳ ವಾಕ್ಯಕ್ಕೆ ವಿಧೇಯರಾಗಿ ಅದಕ್ಕೆ ಬದ್ಧರಾಗಿ ಜೀವಿಸುತ್ತಾ ನಾವೆಲ್ಲರೂ ನಮ್ಮ ಜೀವಿತದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲು ಕೃಪೆ ತೋರಿಸು. ಈಗೋ ಕರ್ತನೆ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನಮ್ಮನ್ನೇ ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನೀನೇ ನಮ್ಮ ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ಪ್ರಿಯ ಬಾಂಧುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹಾನನ ಬರೆದ ಸುವಾರ್ತೆ 20:1-31 ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರಾತ್ಮನ ಕಾರ್ಯ ಹಾಗೂ ಸಹಾಯವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಪ್ರಿಯರೇ, ನಾವು ಅನೇಕ ದಿವಸಗಳಿಂದ ಯೋಹಾನನು ಬರೆದ ಪುಸ್ತಕವನ್ನು ಧ್ಯಾನ ಮಾಡುತ್ತಾ ಈ ಪುಸ್ತಕದ ಕೊನೆಯ ಅಧ್ಯಾಯಕ್ಕೆ ಈಗ ಬಂದಿದ್ದೇವೆ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಯೇಸು ಕ್ರಿಸ್ತನು ಜೀವಿಸಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡದು, ಅದರ ಕುರಿತು ತೋಮನಿಗೆ ಹೇಳಿದಾಗ ಅದನ್ನು ಅವನು ನಂಬದೇ ಹೋದದು. ಯೇಸು ಕ್ರಿಸ್ತನವನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು. ಹಾಗೂ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬುವನು ಧನ್ಯರು ಎಂದು ಹೇಳಿದನು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡೆವು. ಇಲ್ಲಿವರೆಗೆ ದೇವರ ಆತ್ಮ ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ ಕೊನೆಯ ಅಧ್ಯಾಯ ಅಂದರೆ 21 ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು, ಯೇಸು ಕ್ರಿಸ್ತನು ಗಲೀಲಾಯದ ಬಳಿಯಲ್ಲಿ ತನ್ನ ಶಿಷ್ಯರಿಗೆ ತಿರುಗಿ ದರ್ಶನ ಕೊಟ್ಟದ್ದು ಹಾಗೂ ಸಮಾಪ್ತಿಯ ವಚನಗಳು ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಈ ಇಡೀ ಅಧ್ಯಾಯವು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಪ್ರಕಟಿಸುತ್ತದೆ. 21 ಅಧ್ಯಾಯದ ಪ್ರಾರಂಭದ 3 ವಚನಗಳನ್ನು ಓದುವಾಗ, ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ ಪೇತ್ರನು, ದಿದೂಮನೆಂಬ ತೋಮನು, ಗಲೀಲಾಯದ ಕಾನಾ ಊರಿನ ನತಾನಯೇಲನು, ಜಬೆದಾಯನ ಕುಮಾರನೂ ಆದ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು. ಅವರಿಗೆ ಸೀಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ಈ ಚಿಕ್ಕ ಗಲೀಲಾಯ ಸಮುದ್ರವು ಯೇಸು ಕ್ರಿಸ್ತನ ಸೇವಾ ಜೀವಿತ ಹಾಗೂ ಪುನರುತ್ಥಾನ ಹೊಂದಿದ ನಂತರದ ಅನೇಕ ಘಟನೆಗಳು ಈ ಸ್ಥಳದಲ್ಲಿ ನಡೆದವು. ಆದ್ದರಿಂದ ಯೇಸು ಕ್ರಿಸ್ತನ ಶಿಷ್ಯರಿಗೆ ಚಿರಪರಿಚಯವಿರುವಂತಹ ಸಮುದ್ರವಾಗಿದೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದರೂ ಅವರು ನಂಬದೆಯೂ ಆತನವರಿಗೆ ತಿಳಿಸಿಕೊಟ್ಟ ಸೇವಾ ಕಾರ್ಯವನ್ನು ಸಂಪೂರ್ಣವಾಗಿ ಮರೆತೋಗಿ ಮತ್ತೆ ಈಗ ಮೀನು ಹಿಡಿಯಲು ಹೊರಟಿದ್ದಾರೆ. ರಾತ್ರಿಯೆಲ್ಲ ಪ್ರಯಾಸಪಟ್ಟವರು, ಒಂದು ಮೀನು ಅವರಿಗೆ ಸಿಗಲಿಲ್ಲ. ಅವರಲ್ಲಿ ಹೆಚ್ಚಿನವರು ವೃತ್ತಿಯಲ್ಲಿ ಬೆಸ್ತರಾಗಿದ್ದರು. ಆದರೆ ಈಗ ಮೀನು ಹಿಡಿಯುವಲ್ಲಿ ವಿಫಲರಾದರು. ಅವರು ದೇವರ ಉದ್ದೇಶಗಳನ್ನು ಮರೆತದೆ ಕಾರಣವಾಗಿತ್ತು. ಮುಂದೆ ನಾವು 4-6 ವಚನದವರೆಗೆ ಓದುವಾಗ, ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಹಾಗೂ ಯೇಸು ಅವರನ್ನು, ಮಕ್ಕಳಿರಾ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದೆಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳುವುದಕ್ಕೆ ಆಗದೆ ಹೋಯಿತು ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ಈಗ ಯೇಸು ಕ್ರಿಸ್ತನು ಮಹಿಮಾ ಶರೀರದೊಂದಿಗೆ ಇದ್ದಾನೆ. ಯೇಸು ಕ್ರಿಸ್ತನು ಅವರಿಗೆ ಹೇಳುವುದೇನೆಂದರೆ, ಮಕ್ಕಳಿರಾ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂಬುದಾಗಿ. ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಯೇಸು ಕ್ರಿಸ್ತನು ಅವರ ಬಲಗಡೆಯಲ್ಲಿ ಬಲೆ ಬೀಸಲು ಹೇಳುತ್ತಾನೆ. ಅವರು ಅದರಂತೆ ಮಾಡುತ್ತಾರೆ. ಅದರ ಪ್ರತಿಫಲವೇನೆಂದರೆ, ಅವರು ಅಂದುಕೊಂಡದಕ್ಕಿಂತಲೂ ಅಪೇಕ್ಷಿಸುವುದಕ್ಕಿಂತಲೂ ಹೆಚ್ಚಿನ ಮೀನುಗಳನ್ನು ಪಡೆಯುತ್ತಾರೆ. ಪ್ರಿಯ ಬಾಂಧವ್ಯ ಬಂಧುಗಳೇ, ಯೇಸು ಕ್ರಿಸ್ತನನ್ನು ನಾವು ನಂಬಿ ಆತನ ಮಾತಿಗೆ ವಿಧೇಯರಾಗುವುದಾದರೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನಾವು ಕಾಣುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 21 ಅಧ್ಯಾಯ 7 ವಚನವನ್ನು ಓದುವಾಗ, ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರೆಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ ಪೇತ್ರನನ್ನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು ಎಂಬುದಾಗಿ. ಪ್ರಿಯ ಬಾಂಧವ್ಯಗಳೇ, ಸೀಮೋನ್ ಪೇತ್ರನು ತನ್ನ ಗುರುವಾದ ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲನಾಗಿದ್ದಾನೆ. 3 ವರ್ಷದ ಹಿಂದೆ ಇದೇ ಸ್ಥಳದಿಂದ, ಇದೇ ಜಾಗದಿಂದಲೇ ಅವನನ್ನು ಕರೆದಿದ್ದನು. ಕರೆದು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದ್ದನು. ಆದರೆ ಪೇತ್ರನು ಅದನ್ನು ಮರೆತು ಮತ್ತೆ ಮೀನು ಹಿಡಿದಕ್ಕೆ ಹೋಗಿ ವಿಫಲನಾಗಿದ್ದಾನೆ. ಮುಂದೆ ನಾವು 8-11 ವಚನದವರೆಗೆ ಓದುವಾಗ, ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳವಿದ್ದುದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು, ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳೆಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ ಎಂಬುದಾಗಿ. ಪ್ರಿಯ ಬಾಂಧವ್ಯಗಳೇ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ ಹಾಗೂ ಕೊನೆಯ ಅದ್ಭುತ ಕಾರ್ಯವು ಇದಾಗಿದೆ. ಆತನ ಶಿಷ್ಯರು ರಾತ್ರಿಯೆಲ್ಲ ಮೀನು ಹಿಡಿಯುವುದಕ್ಕೆ ಪ್ರಯಾಸಪಟ್ಟರು, ಒಂದೂ ಸಿಗಲಿಲ್ಲ. ಆದರೆ ಯೇಸು ಕ್ರಿಸ್ತನು ಅವರಿಗೆ ಸಮೃದ್ಧಿಯಾಗಿ ಒದಗಿಸುತ್ತಾ ಇದ್ದಾನೆ. ಆತನು ಮಾಡಿದ ಮೊದಲನೇ ಅದ್ಭುತ ಕಾರ್ಯ ಖಾನವರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ್ದು ನಿಮ್ಮ ನೆನಪಿನಲ್ಲಿ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಜೀವಸ್ವರೂಪನಾದ ದೇವರು ಮೋಶೆ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿಸಿದನು. ಅದೇ ರೀತಿಯಲ್ಲಿ ನಾವು ದೇವರ ಹಸ್ತದಲ್ಲಿ ಇರುವುದಾದರೆ ಆತನು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ ಹಾಗೂ ಅದ್ಭುತಗಳನ್ನು ಮಾಡುತ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತ ಕಾರ್ಯಗಳು ನಿಮ್ಮ ನೆನಪಿನಲ್ಲಿ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಮುಂದೆ ನಾವು 12-14 ವಚನದವರೆಗೆ ಓದುವಾಗ, ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರೂ ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆಯೇ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದೆದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದೇ 3ನೇ ಸಾರಿ ಎಂಬುದಾಗಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಾಗಿ ಎಷ್ಟು ಚಿಂತೆ ಮಾಡುತ್ತಾನಲ್ಲವೇ. ಅವರಾದರೂ ತಮ್ಮ ಗುರುವಾದ ಯೇಸು ಕ್ರಿಸ್ತನನ್ನು ಆತನ ಕರೆದ ಉದ್ದೇಶವನ್ನು ಸಂಪೂರ್ಣವಾಗಿ ಮರೆತು ಹೋಗಿದ್ದಾರೆ. ಮುಂದೆ ನಾವು 15-17 ವಚನದವರೆಗೆ ಓದುವಾಗ, ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು ಎಂಬುದಾಗಿ. ಪ್ರಿಯ ಬಾಂಧವ್ಯಗಳೇ, ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಸೀಮೋನ ಪೇತ್ರನನ್ನು ಕರೆಯುತ್ತಾ ಇದ್ದಾನೆ. ಅವನ ಕುರಿತು ಯೇಸು ಕ್ರಿಸ್ತನು ಚೆನ್ನಾಗಿ ಬಲ್ಲವನಾಗಿದ್ದನು. ಅವನನ್ನು ಬಲಪಡಿಸಲು ಯೇಸು ಕ್ರಿಸ್ತನು ಮುಂದಾಗುತ್ತಿದ್ದಾನೆ ಹಾಗೂ ತನ್ನ ಉದ್ದೇಶವನ್ನು ಪ್ರಕಟಿಸುತ್ತಾ ಇದ್ದಾನೆ. ಮುಂದೆ ನಾವು 18-19 ವಚನಗಳನ್ನು ಓದುವಾಗ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಾ ಇದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚಿವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನವನಿಗೆ ನನ್ನನ್ನು ಹಿಂಬಾಲಿಸಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯ ಬಾನಲಿ ಬಂಧುಗಳೇ, ಇಲ್ಲಿ ಯೇಸು ಕ್ರಿಸ್ತನು ಪೇತ್ರನ ಮರಣದ ಕುರಿತು ಸೂಕ್ಷ್ಮವಾಗಿ ತಿಳಿಸುತ್ತಾ ಇದ್ದಾನೆ. ಪೇತ್ರನು ನಾನು ಸಾಯಬೇಕಾದರೂ ನಿನ್ನೊಂದಿಗೆ ಸಾಯುತ್ತೇನೆ ಎಂದು ಹೇಳಿದ್ದನು. ಆದುದರಿಂದ ಯೇಸು ಕ್ರಿಸ್ತನು ಪೇತ್ರನನ್ನು ಒಂದು ಉದ್ದೇಶಪೂರ್ವಕವಾಗಿ ಹಂತ ಹಂತವಾಗಿ ಬಲಪಡಿಸುತ್ತಾ ಬಂದಿದ್ದಾನೆ. ಮುಂದೆ ನಾವು 20-23 ವಚನದವರೆಗೆ ಓದುವಾಗ, ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡಿಕೊಡುವವನು ಯಾರು ಎಂದು ಹೇಳಿದವನೇ. ಇವನನ್ನು ಪೇತ್ರನು ಕಂಡು, ಯೇಸುವನ ಸ್ವಾಮಿ, ಇವನ ವಿಷಯವೇನೆಂದು ಕೇಳಲು ಯೇಸುವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನಿನಗೆ ಮನಸ್ಸಿದ್ದರೆ ಅದು ನಿನಗೇನು? ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇದರ ದೆಸೆಯಿಂದ ಆ ಶಿಷ್ಯನು ಸಾಯುವುದಿಲ್ಲವೆಂಬ ಮಾತು ಸಹೋದರರಲ್ಲಿ ಹಬ್ಬಿತು. ಆದರೆ ಅವನು ಸಾಯುವುದಿಲ್ಲವೆಂದು ಯೇಸುವನಿಗೆ ಹೇಳಿರಲಿಲ್ಲ. ನಾನು ಬರುವ ತನಕ ಅವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು ಎಂತಲೇ ಆತನು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುವುದೇನೆಂದರೆ ಎಲ್ಲ ವಿಷಯಗಳಲ್ಲಿ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆದುದರಿಂದ ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ಯಾವುದಕ್ಕೂ ಯಾರಿಗೋಸ್ಕರವೂ ಚಿಂತೆ ಮಾಡದೆ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ. ಪ್ರಿಯರೇ, ಆತನನ್ನು ಪ್ರಶ್ನಿಸುವ ಅಧಿಕಾರ ನಮಗೆ ಇಲ್ಲ. ಆದರೆ ಎಲ್ಲ ವಿಷಯಗಳಲ್ಲಿ ಆತನನ್ನು ನಾವು ಹಿಂಬಾಲಿಸಬೇಕು. ಆತನು ನಮ್ಮೆಲ್ಲರಿಗೂ ಒಂದು ಮಾದರಿ ಜೀವಿತವನ್ನು ಬಿಟ್ಟು ಹೋಗಿದ್ದಾನೆ. ಆ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ನಾವು ಆತನನ್ನು ಮಹಿಮೆಪಡಿಸೋಣ. ಮುಂದೆ ನಾವು 24 ವಚನವನ್ನು ಓದುವಾಗ, ಈ ಸಂಗತಿಗಳನ್ನು ಬರೆದು ಇವುಗಳ ವಿಷಯವಾಗಿ ಸಾಕ್ಷಿ ಹೇಳುವ ಶಿಷ್ಯನು ಇವನೇ, ಇವನ ಸಾಕ್ಷಿ ಸತ್ಯವೆಂದು ನಾವು ಬಲ್ಲೆವು ಎಂಬುದಾಗಿ. ಪ್ರಿಯ ಬಂಧುಗಳೇ, ಯೇಸು ಕ್ರಿಸ್ತನು ಯೋಹಾನನಿಗೆ ಮುಂದೆ ಏನಾಗುತ್ತದೆಂದು ಹೇಳಲಿಲ್ಲ. ಪೇತ್ರನು ತನ್ನ 2 ಪತ್ರಿಕೆ 1:14 ವಚನದಲ್ಲಿ ಹೀಗೆ ಬರೆಯುತ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಢಾರನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಜೀವಿತದ ರಕ್ಷಕನು, ನಮ್ಮ ನಾಯಕನೂ ಆಗಿದ್ದಾನೆ. ಆತನೇ ನಮ್ಮ ಜೀವಿತದಲ್ಲಿ ಅಧಿಕಾರ ಮಾಡಬೇಕು. ನಾವು ಆತನ ಚಿತ್ತಕ್ಕೆ ಒಡಂಬಟ್ಟವರಾಗಿ ನಮ್ಮ ಜೀವಿತದ ಮೂಲಕ ಆತನನ್ನು ಮಹಿಮೆಪಡಿಸಬೇಕು. ಕೊನೆಯದಾಗಿ ಯೋಹಾನನು ಬರೆದ ಸುವಾರ್ತೆ 21:25 ವಚನವನ್ನು ಓದುವಾಗ, ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿವೆ, ಮಾಡಿದ್ದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಓದಿತೆಂದು ನಾನು ನೆನೆಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳು ಅವು ಅಸಂಖ್ಯವಾಗಿವೆ, ಹಾಗೂ ಅವು ಅದ್ಭುತವಾಗಿವೆ. ಅವುಗಳನ್ನು ವರ್ಣಿಸಲು ಹಾಗೂ ಲೆಕ್ಕಿಸಲು ಈ ಮನುಷ್ಯ ಜ್ಞಾನದಿಂದ ಸಾಧ್ಯವಿಲ್ಲ. ಆತನು ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಮಹತ್ತರವಾದ ಕಾರ್ಯಗಳನ್ನು ಮಾಡಿದ್ದಾನೆ, ಹಾಗೂ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮನ್ನು ಪಾಪದಿಂದಲೋ ಶಾಪದಿಂದಲೋ ಹಾಗೂ ಮುಂದೆ ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಪ್ರಕಟ ಮಾಡಿದ್ದಾನೆ. ಆ ಮಾರ್ಗದಲ್ಲಿ ನಾವು ಜೀವಿಸುವುದಾದರೆ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸುವುದಾದರೆ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ. ಇಂದು ನಾವು ತೆಗೆದುಕೊಂಡ ತೀರ್ಮಾನ ನಮ್ಮ ಭವಿಷ್ಯತನ್ನು ರೂಪಿಸುತ್ತದೆ. ಇಂದು ನಾವು ದೇವರ ಸ್ವರಕ್ಕೆ ಕಿವಿಗೊಟ್ಟು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಸದಾಕಾಲ ಆತನ ಮಾರ್ಗದಲ್ಲಿ, ಆತನ ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಆತನೊಂದಿಗೆ ನಿತ್ಯ ಕಾಲಕ್ಕೂ ಇರೋಣ. ಯಾಕೆಂದರೆ ಪ್ರಿಯರೇ, ದೇವರ ಮಕ್ಕಳಾದ ನಾವು ಆತನೊಂದಿಗೆ ಸದಾ ಜೀವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. ಆದುದರಿಂದ ಮಾರ್ಗವು ಸತ್ಯವು ಜೀವವಾಗಿದ್ದೇನೆಂದು ಹೇಳಿದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಹಿಂದೆ ಅಂಗೀಕರಿಸಿಕೊಂಡು ಆತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಆತನ ಮಕ್ಕಳಾಗಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಪ್ರಿಯ ಬಾಂಧವ್ಯ ಬಂಧುಗಳೇ, ನಿಮಗೆ ಈಗಾಗಲೇ ತಿಳಿಸಿದ ಹಾಗೆ ಧ್ಯಾನ ಮಾಡಿದ ಯೋಹಾನನ ಬರೆದ ಸುವಾರ್ತೆಯ ಕುರಿತು ಈಗ ಮೂರು ಪ್ರಶ್ನೆಗಳನ್ನು ನಿಮಗೆ ಕೇಳಲಿದ್ದೇನೆ. ದಯಮಾಡಿ ಅವುಗಳನ್ನು ಬರೆದುಕೊಂಡು ಸರಿಯಾದ ಉತ್ತರವನ್ನು ಪತ್ರದ ಮೂಲಕ ಬರೆದು ನಾವು ತಿಳಿಸುವ ವಿಳಾಸಕ್ಕೆ ಬರೆದು ತಿಳಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಶ್ನೆಗಳನ್ನು ಬರೆದುಕೊಳ್ಳಲು ಪೆನ್ ಪುಸ್ತಕದೊಂದಿಗೆ ಸಿದ್ಧರಾಗಿದ್ದೀರಲ್ಲವೇ? ಹಾಗಾದರೆ ಬರೆದುಕೊಳ್ಳಿರಿ. ಮೊದಲನೇ ಪ್ರಶ್ನೆ, ಯೇಸು ಕ್ರಿಸ್ತನು ಮಾಡಿದ ಮೊದಲನೆಯ ಹಾಗೂ ಕೊನೆಯ ಅದ್ಭುತ ಕಾರ್ಯಗಳ ಕುರಿತು ವಿವರವಾಗಿ ತಿಳಿಸಿರಿ. ಯೇಸು ಕ್ರಿಸ್ತನು ಮಾಡಿದ ಮೊದಲನೆಯ ಹಾಗೂ ಕೊನೆಯ ಅದ್ಭುತ ಕಾರ್ಯಗಳ ಕುರಿತು ವಿವರವಾಗಿ ತಿಳಿಸಿರಿ. ಎರಡನೇ ಪ್ರಶ್ನೆ, ಸತ್ತು ಹೋಗಿದ್ದ ಲಾಜರನನ್ನು ಯೇಸು ಕ್ರಿಸ್ತನು ಹೇಗೆ ಬದುಕಿಸಿದನು, ಅದರ ಕುರಿತು ವಿವರವಾಗಿ ಬರೆಯಿರಿ. ಸತ್ತು ಹೋಗಿದ್ದ ಲಾಜರನನ್ನು ಯೇಸು ಕ್ರಿಸ್ತನು ಹೇಗೆ ಬದುಕಿಸಿದನು, ಅದರ ಕುರಿತು ವಿವರವಾಗಿ ಬರೆಯಿರಿ. ಮೂರನೇ ಪ್ರಶ್ನೆ, ಧ್ಯಾನ ಮಾಡಿದ ಯೋಹಾನನು ಬರೆದ ಸುವಾರ್ತಾ ಪುಸ್ತಕದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳು ಹಾಗೂ ಕಲಿತುಕೊಂಡ ಆತ್ಮಿಕ ಪಾಠಗಳು ಏನೇನು? ಧ್ಯಾನ ಮಾಡಿದ ಯೋಹಾನನು ಬರೆದ ಸುವಾರ್ತಾ ಪುಸ್ತಕದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳು ಹಾಗೂ ಕಲಿತುಕೊಂಡ ಆತ್ಮಿಕ ಪಾಠಗಳು ಏನೇನು? ಪ್ರಿಯ ಬಾನಲಿ ಬಂಧುಗಳೇ, ಈ ಪ್ರಶ್ನೆಗಳನ್ನು ಬರೆದುಕೊಂಡಿದ್ದೀರಲ್ಲವೇ? ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಬರೆದು ನಿಮ್ಮ ಸರಿಯಾದ ಹಾಗೂ ಸ್ಪಷ್ಟವಾದ ವಿಳಾಸದೊಂದಿಗೆ ಪತ್ರದ ಮೂಲಕ ಬರೆದು ತಿಳಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರ ಕೃಪೆ ನಿಮ್ಮೊಂದಿಗೆ ಸದಾ ಇರಲಿ. ಪರಲೋಕ ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಯೇಸುಕ್ರಿಸ್ತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2:2
ನೆಚ್ಚಿನ ಶ್ರೋತೃಗಳೇ, ಇದುವರೆಗೂ ಪ್ರಸಾರವಾದ ದೈವಾನ್ವೇಷಣೆ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ತುಂಬಾ ವಂದಿಸುತ್ತೇವೆ. ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರಸಾರವಾಗುವ ಈ ಕನ್ನಡ ಕಾರ್ಯಕ್ರಮದ ಗುಣಮಟ್ಟವು ಇನ್ನೂ ಉತ್ತಮವಾಗಿ ರೂಪುಗೊಳಿಸಲು ನಿಮ್ಮ ಅಮೂಲ್ಯವಾದ ಸಲಹೆಗಳಿಗಾಗಿ ನಾವು ಎದುರು ನೋಡುತ್ತೇವೆ. ನಿಮ್ಮ ನೆಚ್ಚಿನ ಗೀತೆ ಮರುಪ್ರಸಾರ ಮಾಡಬೇಕಾಗಿ ಕೋರಿದರೆ ನಮ್ಮ ವಿಳಾಸಕ್ಕೆ ಇಂದೇ ಸಂಪರ್ಕಿಸಿ. ನಿಮ್ಮ ಪತ್ರಗಳು ನಮಗೆ ಪ್ರೋತ್ಸಾಹ ನೀಡುವುದಲ್ಲದೆ ನಿಮಗಾಗಿ ನಾವು ಮನಸಾರೆ ಪ್ರಾರ್ಥಿಸುತ್ತೇವೆ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.